हरिः ओम् श्रीगुरुभ्यो नमः। अब्रह्मम् बङ्गरहितम् अजरम् विमलम् सदा आनन्दतीर्थमतुलम् भजेतापत्रयापहम् मिथ्या सिद्धान्तदुध्वान्त विध्वंसनविचक्षणः चैतीर्थाख्यतने भासताम् नौहृदम्बरे अर्थिकल्पितकल्पोऽयम् प्रत्यक्तिकेसरी व्यासदितगुरुभूयात् अस्मदिष्टातसिद्धये तपो विद्या विरक्त्यादि सद्गुणौघाकरानहम् वादराजगुरुन् वन्देह एकग्रीवपदाश्रयान् पूज्य राघवेन्द्राय सिद्धनमृताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमत दयाळवे आपादमौलिपर्यन्तं गुरूणामाक्तिं स्मरेत् येन विघ्नाः प्रणश्यन्ति मनोरथाः। हरिः ओम् श्रीगुरुभ्यो नमः। ನಾವು ಹರಿಕಥಾಮೃತಸಾರದಲ್ಲಿ ಮಾತೃಕಾ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈ ಮಾತೃಕಾ ಸಂಧಿಯಲ್ಲಿ ನಾವು ಪರಮಾತ್ಮನ ರೂಪಗಳಲ್ಲಿ ಮಾತೃಕಾ ಅಂದರೆ ಅಕ್ಷರಗಳಲ್ಲಿರುವ ರೂಪಗಳನ್ನು ಆರಂಭಿಸಿಕೊಂಡು ಬಂದು ಪರಮಾತ್ಮ ನಮ್ಮ ಹೃದಯ ಪದ್ಮದಲ್ಲಿ ಆಮೇಲೆ ಬೇರೆ ಬೇರೆ ಸ್ಥಾನಗಳಲ್ಲಿ ಇರುವ ಪರಮಾತ್ಮ ರೂಪಗಳನ್ನೆಲ್ಲ ನೋಡ್ತಾ ಬಂದಿದ್ದೀವಿ. ಇದಾದ ಮೇಲೆ ವಿಶ್ವ ತೇಜಸ ಪ್ರಾಜ್ಞ ಈ ರೂಪಗಳಲ್ಲಿ ಪರಮಾತ್ಮ ಮಾಡುವ ಕಾರ್ಯಗಳನ್ನು ನೋಡ್ತಾ ಬಂದಿದ್ದೀವಿ. ಅದನ್ನು ನೋಡ್ತಾ ಬಂದಾಗ ನಾವು ಮನೋವೃತ್ತಿಗೆ ಜಾಗೃತ ಅವಸ್ಥೆಯಲ್ಲಿ ಪರಮಾತ್ಮ ಮಾಡುವ ವಿಷಯಗಳನ್ನು ನೋಡಿದ್ದೀವಿ. ಸೊ ಅದಾದ ಮೇಲೆ ಸ್ವಪ್ನಾವಸ್ಥೆಯಲ್ಲಿ ಹೇಗೆ ಅನ್ನುವುದು, ಸ್ವಪ್ನ ಜಾಗೃತ ಅವಸ್ಥೆಯಲ್ಲಿ ನಮಗೆ ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳೆಲ್ಲರೂ ಆಕ್ಟಿವ್ ಆಗಿರ್ತಾರೆ, ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ. ಸೊ ವಿಶ್ವ ನಾಮಕ ಪರಮಾತ್ಮ ವಿಶ್ವ ಅನ್ನುವ ರೂಪದಲ್ಲಿ ಆ ಹೆಸರಿನಿಂದ ಆ ರೂಪದಲ್ಲಿ ಪರಮಾತ್ಮ ನಮ್ಮ ಕಣ್ಣು ಒಳಗಿದ್ದು, ಬಿಕಾಸ್ ಜಾಗೃತ ಅವಸ್ಥೆಯಲ್ಲಿ ವಿ ಯೂಸ್ ಅವರ್ ಐಸ್ ಎಲಾಟ್. ಆದರೆ ಅಂಧ ಒಬ್ಬನಿರ್ತಾನೆ ಅಂದ್ರೆ ಕುರುಡ ಇರ್ತಾನೆ, ಕುರುಡನಿಗೆ ಮತ್ತೆ ಹೇಗೆ ಅಂದ್ರೆ ಕುರುಡನಿಗೆ ಕೂಡ ಕಣ್ಣಿನಲ್ಲಿ ವಿಶ್ವನಾಮಕ ಪರಮಾತ್ಮ ಇರ್ತಾನೆ, ಆದರೆ ಆ ದೃಷ್ಟಿಯ ಒಂದು ಶಕ್ತಿ ಕೊಡೋದಿಲ್ಲ ಅಷ್ಟೇ ಹೊರತು ಅಲ್ಲಿ ಇದ್ದು ಜಾಗೃತ ಅವಸ್ಥೆಯ ಕಾರ್ಯಗಳನ್ನೆಲ್ಲ ವಿಶ್ವನಾಮಕ ಪರಮಾತ್ಮ ಕಣ್ಣಿನಲ್ಲಿದ್ದು ಮಾಡ್ತಾ ಇರ್ತಾನೆ ಅನ್ನೋದು ತಿಳ್ಕೋಬೇಕು. ಅದಾದ ಮೇಲೆ ನೆಕ್ಸ್ಟ್ ತೈಜಸ ನಾಮಕ ಪರಮಾತ್ಮ, ತೈಜಸ ನಾಮಕ ಪರಮಾತ್ಮ ಸ್ವಪ್ನಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಜಾಗೃತ ಅವಸ್ಥೆಯಲ್ಲಿ ಎಲ್ಲ ಇಂದ್ರಿಯಗಳ ವ್ಯಾಪಾರ ನಡೀತಾ ಇದ್ರೆ ಸ್ವಪ್ನಾವಸ್ಥೆಯಲ್ಲಿ ಈ ಕಣ್ಣು ಇವೆಲ್ಲ ಈ ಇಂದ್ರಿಯಗಳಿಗೆ ಉಪರಮ ಆಗುತ್ತೆ. ಆದರೆ ನಮಗೆ ಮನಸ್ಸು ಅನ್ನುವ ಇಂದ್ರಿಯ, ಮನಸ್ಸು ಕೂಡ ಒಂದು ಇಂದ್ರಿಯ, ಆ ಮನಸ್ಸು ಎನ್ನುವ ಇಂದ್ರಿಯ ಅದು ಆಕ್ಟಿವ್ ಆಗಿರುತ್ತೆ ಸ್ವಪ್ನಾವಸ್ಥೆಯಲ್ಲಿ. ಸೊ ಮನೋ ಅಭಿಮಾನಿ ದೇವತೆಗಳು ಮಾತ್ರ ಅವರ ಕಾರ್ಯಗಳನ್ನು ಅಂದ್ರೆ ಮಿಕ್ಕ ಅಭಿಮಾನಿ ದೇವತೆಗಳಿಗೆ ಕಾರ್ಯ ಕೊಡೋದಿಲ್ಲ, ವ್ಯಾಪಾರ ಇರೋದಿಲ್ಲ. ಸೊ ಈ ಮನೋ ಅಭಿಮಾನಿ ದೇವತೆಗಳಿಗೆ ಮಾತ್ರ ವ್ಯಾಪಾರ ಇರುತ್ತೆ. ಸೊ ಆ ಮನೋವೃತ್ತಿಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಚಿತ್ತಜೇಂದ್ರರು ಮನದೊಳಿಪ್ಪರು ಕೃತ್ತಿವಾಸನು ಅಹಂಕಾರದಿ ಚಿತ್ತಚೇತನ ಮಾನಿಗಳು ವಿಹಗೇಂದ್ರ ಫಣಿಪರುಳು ನಿತ್ಯದಲ್ಲಿ ನೆಲೆಗೊಂಡು ಹತ್ತೊಂಬತ್ತು ಮೊಗ ತೈರಸನು ಸ್ವಪ್ನಾವಸ್ಥೆ ಏರಿಸಿ ಜೀವರನು ಪ್ರವ್ಯಕ್ತ ಭುಕುವೆನಿಪ. ಹಾಗಾದರೆ ವಿಶ್ವನಾಮಕ ಪರಮಾತ್ಮ ಹತ್ತೊಂಬತ್ತು ಮುಖದಲ್ಲಿರ್ತಾನೋ ಅದೇ ವಿಧವಾಗಿ ತೈಜಸ ನಾಮಕ ಪರಮಾತ್ಮವು ಸ್ವಪ್ನಾವಸ್ಥೆಯನ್ನು ನಿಯಮನ ಮಾಡುವಂತಹ ತೈಜಸ ನಾಮಕ ಪರಮಾತ್ಮ ಕೂಡ ಅದೇ ವಿಧವಾಗಿ ಹತ್ತೊಂಬತ್ತು ಮುಖದಿಂದ ಇರ್ತಾನೆ ಅಂಥೇಳಿ ಅವನು ಪ್ರವಿವಿಕ್ತ ಭುಕುವು ಅಂತ ಕರೆಯಲ್ಪಡ್ತಾ ಇರ್ತಾನೆ. ಏನು ಪ್ರವಿವಿಕ್ತ ಭುಕು ಅಂದ್ರೆ ಏನು ಅದೆಲ್ಲ ನೋಡೋಣ. ಇಲ್ಲಿ ಚಿತ್ತದ ಇಂದ್ರರು, ಚಿತ್ತದ ಅಂದ್ರೆ ಚಿತ್ತದಲ್ಲಿ ಹುಟ್ಟುವವನು, ಅಂದ್ರೆ ಮನೋಜ ಚಿತ್ತದ ಇವೆಲ್ಲದಕ್ಕೂ ಕೂಡ ಅರ್ಥ ಮನಸ್ಸಿನಲ್ಲಿ ಹುಟ್ಟೋದು, ಚಿತ್ತದಲ್ಲಿ ಹುಟ್ಟೋ ದೇವತೆ ಯಾರು ಅಂದ್ರೆ ಮನ್ಮಥ. ಸೊ ಅದಕ್ಕೆ ಮನ್ಮಥ ಇಲ್ಲ ಮದನ ಅಂತ ಕರುವವನು ಮನ್ಮಥ, ಅವನಿಗೆ ಚಿತ್ತದ ಅಂತ ಹೇಳ್ತಾರೆ. ಇಂದ್ರ ಅಂದ್ರೆ ದೇವೇಂದ್ರ. ಸೊ ಇವರು ಮನಸ್ಸಿಗೆ ಅಭಿಮಾನ ದೇವತೆಗಳಿರುವವರು. ಆಮೇಲೆ ಕೃತಿ ವಾಸ ಅಂದ್ರೆ ಕೃತಿಯೇ ವಸ್ತ್ರವಾಗಿ ಅಂದ್ರೆ ಚರ್ಮಧಾರಿ ಚರ್ಮ ವಸ್ತ್ರವಾಗಿ ಉಟ್ಕೊಂಡಿರುವವನು ರುದ್ರದೇವರು. ಸೊ ಕೃತಿ ವಾಸ ಅಂದ್ರೆ ರುದ್ರದೇವರು ಅಹಂಕಾರಕ್ಕೆ ಅಭಿಮಾನಿಯಾಗಿರ್ತಾರೆ. ಆಮೇಲೆ ಚಿತ್ತಚೇತನ ಮಾನಿಗಳು, ಚಿತ್ತಕ್ಕೆ ಅಭಿಮಾನಿಯಾಗಿ ವಿಹಗೇಂದ್ರ ಅಂದ್ರೆ ಪಕ್ಷಿರಾಜ ಗರುಡದೇವರು. ಗರುಡದೇವರು ಚಿತ್ತಕ್ಕೆ ಚೇತನಕ್ಕೆ ಅಭಿಮಾನಿಯಾಗಿ ಫಣಿಪ, ಫಣಿಪ ಅಂದ್ರೆ ಫಣಿ ಅಂದ್ರೆ ಫಣ ಇರುವುದು ಫಣಿ. ಸೊ ಆ ಫಣಿ ಅಂದ್ರೆ ಆ ಸರ್ಪಗಳು, ಪ ಅಂದ್ರೆ ಪತಿ, ಫಣಿಪ ಅಂದ್ರೆ ಫಣಿಪತಿ ಸರ್ಪಪತಿ ಶೇಷದೇವರು. ಸೊ ವಿಹಗೇಂದ್ರ ಅಂದ್ರೆ ಗರುಡದೇವರು, ಫಣಿಪ ಅಂದ್ರೆ ಶೇಷದೇವರು. ಇವರಿಬ್ಬರು ಚಿತ್ತ ಚೇತನಕ್ಕೆ, ಚಿತ್ತಕ್ಕೆ ವಿಹಗೇಂದ್ರ ಚೇತನಕ್ಕೆ ಗರುಡದೇವ ಶೇಷದೇವರು, ಇವರಿಬ್ಬರು ಕೂಡ ಅಭಿಮಾನಿಗಳಾಗಿರ್ತಾರೆ ಅಂತೇಳಿ. ಈ ಚಿತ್ತ ಚೇತನಗಳ ವೃತ್ತಿ ಏನಂದ್ರೆ ಚಿತ್ತ ನಮಗೆ ಈ ಜನ್ಮದಲ್ಲಿ ಬರುವ ಮೆಮೊರಿ, ಈ ಜನ್ಮಕ್ಕೆ ಸಂಬಂಧಪಟ್ಟ ಮೆಮೊರಿ ಕೊಡುವಂತಹದ್ದು ಚಿತ್ತ. ಜನ್ಮ ಜನ್ಮಾಂತರಗಳ ಮೆಮೊರಿ ಊತಿ ಅಂತ ಕರೆಯಲ್ಪಡುವಂತಹದ್ದು ಅದನ್ನು ಕೊಡುವಂತಹದ್ದು ಚೇತನ. ಇವಕ್ಕೆ ಅಭಿಮಾನಿಗಳಾಗಿ ಕ್ರಮವಾಗಿ ಗರುಡ ಶೇಷದೇವರಿದ್ದಾರೆ. ಅವರು ನಿತ್ಯದಲ್ಲಿ ನೆಲಗೊಂಡು 19 ಮೊಗ, ನಿತ್ಯದಲ್ಲಿ ಯಾವಾಗಲೂ ನೆಲಕೊಂಡು 19 ಮೊಗ ತೈಜಸನು. ಈಗೇನಾಗತ್ತಂದ್ರೆ ಜಾಗೃತ ಅವಸ್ಥೆಯಲ್ಲಿ ನಮ್ಮನ್ನು ನಿಯಮನ ಮಾಡುವಂತಹ ವಿಶ್ವನಾಮಕ ಪರಮಾತ್ಮ, ಕಣ್ಣಿನೊಳಗೆ ಇರುವಂತಹ ಆ ಪರಮಾತ್ಮನ ರೂಪ ಏನಾಗುತ್ತೆ ಅಂದ್ರೆ, ಎಲ್ಲ ಕಡೆ ಆ ಪರಮಾತ್ಮನ ರೂಪಗಳಿರುತ್ತೆ, ಆದರೆ ತಾನು ಲೀಲೆಗಳನ್ನು ಮಾಡ್ತಾನೆ. ನೋಡ್ರಿ, ಬಹಳ ಒಂದು ವಿಚಿತ್ರವಾದ ಒಂದು ಅಂಶ. ಈಗ ಒಬ್ಬರು ಅವರವರಿಗೆ ಜಸ್ಟ್ ಇಮ್ಯಾಜಿನ್ ಸಮ್ ಎಕ್ಸ್ ಕ್ರಿಯೇಟಿಂಗ್ ಅನದರ್ ಇಮೇಜ್ ಆಫ್ ಎಕ್ಸ್ ಅಂಡ್ ಎಕ್ಸ್ ಹ್ಯಾಂಡ್ಸ್ ಓವರ್ ಸಮಥಿಂಗ್ ಟು ಎಕ್ಸ್ ಹಿಮ್ಸೆಲ್ಫ್. ಆ ತರಹ ಪರಮಾತ್ಮ ತನ್ನದೇ ಆದ ಇನ್ನೊಂದು ರೂಪವನ್ನು ಮಾಡ್ತಾನೆ. ಏನು? ತಾನು ವಿಶ್ವರೂಪದಲ್ಲಿ ಜಾಗೃತ ಅವಸ್ಥೆಯಲ್ಲಿ ನಿಯಮನ ಮಾಡುವ ತನ್ನ ರೂಪ ಅಂದ್ರೆ ಜೀವನನ್ನು ವಿಶ್ವದಲ್ಲಿ ರೂಪ ವಿಶ್ವನಾಮ ಪರಮಾತ್ಮ ನಿಯಮನ ಮಾಡ್ತಾ ಇರ್ತಾನೆ. ಆ ಜೀವನ ತಕೊಂಡು ಹೋಗ್ತಾನೆ, ತಕೊಂಡು ಹೋಗಿ ತನ್ನದೇ ಆದ ಇನ್ನೊಂದು ರೂಪ, ಅದು ಏನು? ತೈಜಸ ರೂಪ. ತೈಜಸ ರೂಪಕ್ಕೆ ಕೊಡ್ತಾನೆ. ಸೊ ಕಣ್ಣಿನಲ್ಲಿರುವಂತಹ ವಿಶ್ವನಾಮಕ ಪರಮಾತ್ಮ ಈ ಜೀವನನ್ನು ಎಳುಕೊಂಡು ಹೋಗಿ ಕಂಠದಲ್ಲಿರುವಂತಹ ತೈಜಸನಾಮಕ ಪರಮಾತ್ಮಗೆ ವಶದಲ್ಲಿ ಮಾಡ್ತಾನೆ. ಅಂದ್ರೆ ಹಿ ವಿಲ್ ಹ್ಯಾಂಡ್ ಓವರ್ ಅಂತೇಳಿ, ಅಂದ್ರೆ ಪರಮಾತ್ಮ ಜೀವನ ಇನ್ಚಾರ್ಜ್ ಕೊಟ್ಟು ಬಿಡ್ತಾನೆ ಅಂತೇಳಿ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, 19 ಮೊಗ ತೈಜಸನು ಸ್ವಪ್ನಾವಸ್ಥೆ ಐದಿಸಿ ಜೀವರನು, ಸ್ವಪ್ನಾವಸ್ಥೆಯನ್ನು ಕೊಡ್ತಾನೆ. ಆ ಜೀವರಿಗೆ ಸ್ವಪ್ನಾವಸ್ಥೆಯನ್ನು ಕೊಟ್ಟು ಪ್ರವಿವಿಕ್ತ ಭುಕುವು ಅಂತ ಕರೆಯಲ್ಪಡುತ್ತಾನೆ. ಪ್ರವಿವಿಕ್ತ ಭುಕುವು ಅನ್ನೋದು ಆ ಹೆಸರು ಪರಮಾತ್ಮನಿಗೆ ಹೇಗೆ ಬಂತು? ಏನು ಪ್ರವಿವಿಕ್ತ ಭುಕು ಅಂದ್ರೆ? ವಿವಿಕ್ತ ಅಂದ್ರೆ ಬೇರೆ ಬೇರೆ ಬೇರೆಯಾಗಿರುವಂತಹದ್ದು, ಪ್ರಕರ್ಷವಾಗಿ ಬೇರೆ ಬೇರೆಯಾಗಿ ಇರತಕ್ಕ ಸ್ವಪ್ನ ಪದಾರ್ಥಗಳನ್ನು ಭುಕ್ಕುವ ಭೋಜನ ಮಾಡ್ತಾನೆ. ಅಂದ್ರೆ ಪರಮಾತ್ಮ ತಾನು ಭೋಜನ ಮಾಡ್ತಾನೆ, ಅದರ ಸಾರ ಭೋಕ್ತ ಅವನು, ಎಲ್ಲದರ ಸಾರವನ್ನು ಭೋಜನ ಮಾಡುವವನು ಸಾರಭೋಕ್ತ ಪರಮಾತ್ಮ. ಅವನು ಸಾರಭೋಕ್ತನಾಗಿ ನಮಗೆ ಅದರ ಅನುಭವವನ್ನು ಒಂದು ಪ್ರತಿಬಿಂಬ ರೂಪದಲ್ಲಿ ಮಾತ್ರ ನಮಗೆ ಆ ಅನುಭವವನ್ನು ಕೊಡ್ತಾನಷ್ಟೇ. ಸೊ ಆ ವಿಧವಾಗಿ ನಮಗ್ ಕೊಡ್ತಾನೆ ಅಂತೇಳಿ. ಈಗ ಈ ಸ್ವಪ್ನಾವಸ್ಥೆ ಅನ್ನೋದು ಬಹಳ ಒಂದು ವಿಚಿತ್ರವಾದ ಒಂದು ಅಂಶ. ಇದಕ್ಕೆ ಎಲ್ಲಿ ಕೂಡ ಬೇರೆ ಇದರಲ್ಲಿ ಅಷ್ಟು ಅನಲೈಸ್ ಮಾಡ್ಲಿಕ್ಕಾಗಿಲ್ಲ. ಅಂದ್ರೆ ಸೈಂಟಿಫಿಕ್ ಆಗಿ ಏನೇನೋ ಮಾಡ್ತಾ ಇದ್ದಾರೆ, ಆದ್ರೆ ನಿಜವಾಗಿ ಸ್ವಪ್ನಾವಸ್ಥೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನಮಗೆ ಬಹಳ ಡೀಪ್ ಆಗಿ ಸ್ವಲ್ಪ ಅನಲೈಸ್ ಮಾಡಿದ್ದಾರೆ. ಏನು ಈಗ ಅಂದ್ರೆ ನಮ್ಗೆ ಒಂದು ಪ್ರಶ್ನೆಗಳು ಬರುತ್ತೆ. ಸ್ವಪ್ನಾವಸ್ಥೆ, ಅದ್ರಲ್ಲಿ ಸ್ವಪ್ನ ಅನ್ನೋದು ಸುಳ್ಳ ನಿಜವಾ ಅಂತೇಳಿ, ಸ್ವಪ್ನ ಸತ್ಯವ ಇಲ್ಲ ಸುಳ್ಳ ಅಂತೇಳಿ. ಅದಕ್ಕೆ ಆಚಾರ್ಯರು ಸ್ವಪ್ನವು ಸತ್ಯವೇ, ನಮ್ಗೆ ಸ್ವಪ್ನ ಯಾವ ಸ್ವಪ್ನ ಬರುತ್ತೋ ಅದು ಕೂಡ ಸತ್ಯವೇ. ಅದೇ ಹಾಗೆ ಸ್ವಪ್ನ ಸತ್ಯ ಹಾಗಾಗತ್ತೆ? ಸ್ವಪ್ನ ಸತ್ಯ ಅಂದ್ರೆ ಅರ್ಥ ಏನು? ಸ್ವಪ್ನದಲ್ಲಿ ನಮಗೆ ಒಂದು ಆನೆ ಕಾಣಿಸಿದ ಆನೆ ನಿಜವಾಗಿದೆ ಅಂತ ಅರ್ಥ ಅಲ್ಲ. ಸತ್ಯ ಅಂದ್ರೆ ಏನು? ಸ್ವಪ್ನದ ನಮಗೆ ಬರುವುದಕ್ಕೆ ಕಾರಣ ಏನು? ವಾಸನೆಗಳು. ವಾಸನೆಗಳಂದ್ರೆ ಇಂಪ್ರೆಷನ್ಸ್ ಅಂತ ಯಾವ ಕರ್ತೀವೋ ಆ ಇಂಪ್ರೆಷನ್ಸ್ ದೆಮ್ಸೆಲ್ಸ್ ಫಾರ್ಮ್ ಸಮ್ ಕೈಂಡ್ ಆಫ್ ಇಮೇಜಸ್. ಸೊ ಈ ವಿಧವಾಗಿ ನಮಗೆ ಇಂಪ್ರೆಷನ್ಸ್, ಆ ಇಂಪ್ರೆಷನ್ಸ್ ಅನ್ನೋದು ಸತ್ಯ. ಆ ಇಂಪ್ರೆಷನ್ಸ್ ಇಂದ ಆ ಇಮೇಜಸ್ ಕ್ರಿಯೇಟ್ ಮಾಡುವುದು ಸತ್ಯ. ಆ ಇಮೇಜಸ್ ಮೂಲಕವಾಗಿ ನಮಗೆ ಅನುಭವ, ಈಗ ಸ್ವಪ್ನ ಬಂದ್ರೆ ಒಂದು ಭಯಂಕರ ಸ್ವಪ್ನ ಬಂದ್ರೆ ಹೆದರ್ಕೊಳ್ತೀವಿ. ಸೊ ಆ ಭಯವೂ ಸತ್ಯ, ಆ ಸ್ವಪ್ನದಲ್ಲಿ ಬೆವರು ಬಂದ್ಬಿಡುತ್ತೆ ಒಂದೊಂದು ಸಾರಿ. ಸೊ ಇವೆಲ್ಲ ಆ ಎಕ್ಸ್ಪೀರಿಯನ್ಸಸ್ ದಟ್ ವಿ ಗೆಟ್ ಇನ್ ದ ಸ್ವಪ್ನ ಅವೆಲ್ಲವೂ ಕೂಡ ಸತ್ಯವಾಗಿಯೇ ಇದೆ. ಈ ವಿಧವಾಗಿ ಈ ಸ್ವಪ್ನದ ಒಂದು ಅಂಶಗಳು, ದ ವಿಶೇಷಗಳು ಯಾವ್ದಿದೋ ಆಲ್ ದೋಸ್ ಥಿಂಗ್ಸ್ ಅವೆಲ್ಲವೂ ಸತ್ಯವೇ. ಸೊ ಆ ಸ್ವಪ್ನದಲ್ಲಿ ಕಾಣಿಸುವ ವಸ್ತು ಸತ್ಯ ಅಂತಲ್ಲ, ಆ ಸ್ವಪ್ನದ ಎಕ್ಸ್ಪೀರಿಯನ್ಸಸ್, ಆ ಸ್ವಪ್ನದ ವಿಷಯಗಳು ಯಾವ್ದಿದೋ ಅವೆಲ್ಲವೂ ಕೂಡ ಸತ್ಯ ಅಂತೇಳಿ ಹೇಳಿದ್ದಾರೆ. ಈ ಸ್ವಪ್ನದ ವಿಷಯದಲ್ಲಿ ವಿಜಯದಾಸರು ಗೋಪಾಲದಾಸರು ಇವರೆಲ್ಲ ಕೂಡ ನಮಗೆ ಕೆಲವು ಸುಲಾದಿಗಳನ್ನು ಬರೆದಿದ್ದಾರೆ. ಅದರ ಒಂದು ಕೆಲವು ಅಂಶಗಳನ್ನು ಮಾತ್ರ ಜಸ್ಟ್ ಒಂದು ಸಾರಾಂಶವನ್ನು ಮಾತ್ರ ನೋಡೋಣ. ಈ ಸುಳಾದಿಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಸಾರಾಂಶ, ಈ ಸ್ವಪ್ನದಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತೆ. ಸ್ವಪ್ನದಲ್ಲಿ ವಿ ಸಿ ಸೋ ಮೆನಿ ಪೀಪಲ್, ವಿ ಸಿ ಸೋ ಮೆನಿ ಅನಿಮಲ್ಸ್, ಏನೇನೋ ಕಾಣಿಸುತ್ತೆ. ಇವು ಕೂಡ ಒಂದು ವಿಧವಾದ ಜೀವರಾಶಿಗಳ, ಅವು ಅಂದ್ರೆ ನಮ್ಮಂತಹ ಜೀವಗಳಲ್ಲದೆ ಇದ್ರೂ ಕೂಡ ಆರ್ ದೇ ಆಲ್ಸೋ ಸಮ್ ಕೈಂಡ್ ಆಫ್ ಜೀವರಾಶಿಸ್ ಅಲ್ಲಿರೋದು ಸ್ವಪ್ನಗಳಲ್ಲಿ ಏನು ಅಂತ ಒಂದು ಸಂದೇಹ ಬರುತ್ತೆ. ಸೊ ಈ ಸಂದೇಹಕ್ಕೆ ನಿವಾರಣೆ ಮಾಡ್ತಾ ಸ್ವಪ್ನದಲ್ಲಿ ನಮಗೆ ಕಾಣಿಸುವ ವಸ್ತುಗಳೆಲ್ಲ ಹಾಗೆ ಬಂತು ಅನ್ನೋದರನ್ನು ನಮಗೆ ವಿಸ್ತಾರ ಮಾಡಿ ಹೇಳಿದ್ದಾರೆ. ಈ ಸ್ವಪ್ನದಲ್ಲಿ ಕಂಠಗತನಾದ, ಕಂಠದಲ್ಲಿ ಇರುವಂತಹ ತೈಜಸ್ ನಾಮಕ ಪರಮಾತ್ಮ ಏನು ಮಾಡ್ತಾನಂದ್ರೆ, ಅನೇಕ ಜನ್ಮಗಳಲ್ಲಿ ನಮ್ಮ ಸಂಸ್ಕಾರ ಯಾವುದಿದೋ ಆ ಸಂಸ್ಕಾರವನ್ನು ತಾನು ಮನೆಯಾಗಿ ಮಾಡಿಕೊಂಡು, ಅದನ್ನು ವಾಸವಾಗಿ ಮಾಡಿಕೊಂಡು ಪರಮಾತ್ಮ ಏನು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ನಮಗೆ ಹೇಗೆ ಆದರೆ ಜಾಗೃತ ಅವಸ್ಥೆಯಲ್ಲಿ ಈ ಪ್ರಪಂಚದ ಎಷ್ಟು ಸೃಷ್ಟಿ ಆಗುತ್ತೆ ನೋಡ್ರಿ. ಇಷ್ಟು ಈ ಜಾಗೃತ ಅವಸ್ಥೆಯಲ್ಲಿ ಎಲ್ಲರಿಗೂ ಒಂದೇ ಪ್ರಪಂಚ, ಈ ಸಮಸ್ತ ಯೂನಿವರ್ಸ್, ಎವ್ರಿಬಡಿ ವಿ ಎಕ್ಸ್ಪೀರಿಯನ್ಸ್ ಲೈಕ್ ಎ ಕಾಮನ್ ಯೂನಿವರ್ಸ್. ಸ್ವಪ್ನದಲ್ಲಿ ಬಂದಾಗ ಎವ್ರಿಬಡಿ ಇಸ್ ಹ್ಯಾವಿಂಗ್ ದೇರ್ ಓನ್ ಯೂನಿವರ್ಸ್, ಒಬ್ಬೊಬ್ಬರ ಸ್ವಪ್ನವು ಒಂದೊಂದು ಯೂನಿವರ್ಸ್ ಇದ್ದಂಗೆ. ಆ ಸ್ವಪ್ನದ ಪದಾರ್ಥಗಳನ್ನು, ಆ ಸ್ವಪ್ನದಲ್ಲಿ ಕೂಡ ಪರಮಾತ್ಮ ಆ ಪದಾರ್ಥಗಳನ್ನು ಸೃಷ್ಟಿ ಮಾಡ್ತಾನೆ. ಅಂದ್ರೆ ಆ ಇಂಪ್ರೆಷನ್ಸ್, ದೋಸ್ ಇಂಪ್ರೆಷನ್ಸ್ ಆರ್ ಕ್ರಿಯೇಟೆಡ್. ಮತ್ತೆ ಅದನ್ನು ಹೇಗೆ ಸೃಷ್ಟಿ ಮಾಡ್ತಾನೆ? ಆ ಪದಾರ್ಥಗಳನ್ನು, ಆ ಸ್ವಪ್ನದಲ್ಲಿರುವ ವಸ್ತುಗಳನ್ನು, ಅಲ್ಲಿರುವ ನಮ್ಮ ಏನೇನೋ ಜೀವರಾಶಿಗಳೇನೋ ಕಾಣಿಸುತ್ತೆ, ಅವೆಲ್ಲದನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಸ್ವಪ್ನದಲ್ಲಿ ತೈಜಸ್ ನಾಮಕ ಪರಮಾತ್ಮ ಏನು ಮಾಡ್ತಾನೆ ಅಂದ್ರೆ ದೇವತೆಗಳನ್ನು ದೈತ್ಯರನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿ. ಅಂದ್ರೆ ನೋಡ್ರಿ, ಇದು ತತ್ವಾಮಾನ ದೇವತೆಗಳಲ್ಲ, ಇದು ಇವರಿಗೆ ಸುಪರ್ವಣ ದೇವತೆಗಳು, ಸುಪರ್ವಣ ದೈತ್ಯರು ಅಂತ ಕರೀತಾರೆ. ಈ ಸುಪರ್ವಣ ದೇವತೆಗಳನ್ನು, ಸುಪರ್ವಣ ದೈತ್ಯರನ್ನು ಸೃಷ್ಟಿ ಮಾಡಿ ಪರಮಾತ್ಮ ಏನು ಮಾಡ್ತಾನೆ, ಆ ಸುಪರ್ವಣ ದೇವತೆಗಳ ಮೂಲಕವಾಗಿ ಒಳ್ಳೆ ಸುಪಥ, ಒಳ್ಳೆ ಮಾರ್ಗದಲ್ಲಿ, ಅಂದ್ರೆ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ, ಸ್ವಪ್ನ ಮಾರ್ಗದಲ್ಲಿ ನಮಗೆ ಒಳ್ಳೆ ಸ್ವಪ್ನಗಳನ್ನು, ಗುಡ್ ಡ್ರೀಮ್ಸ್. ಸೊ ಗುಡ್ ಡ್ರೀಮ್ಸ್ಗೆ ಕಾರಣ ಯಾರು ಅಂದ್ರೆ ಸುಪರ್ವಣ ದೇವತೆಗಳು, ಅವರನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಅದೇ ವಿಧವಾಗಿ ಸುಪರ್ವಣ ದೈತ್ಯರನ್ನು ಸೃಷ್ಟಿ ಮಾಡ್ತಾನೆ, ಅವರು ನಮಗೆ ದುಷ್ಪಥದಲ್ಲಿ ಕೆಟ್ಟ ಆ ಸ್ವಪ್ನದಲ್ಲಿ ಕೆಟ್ಟ ಮಾರ್ಗ ಅದನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ಸ್ವಪ್ನಗಳು ಅಂದ್ರೆ ಬ್ಯಾಡ್ ಡ್ರೀಮ್ಸ್, ಸೊ ನೈಟ್ ಮೇರ್ಸ್ ಅಂತ ಬರುತ್ತೆ, ಬ್ಯಾಡ್ ಡ್ರೀಮ್ಸ್ ಬರುತ್ತೆ. ಅದಕ್ಕೆ ಕಾರಣ ಯಾರು ಅಂದ್ರೆ ಸುಪರ್ವಣ ದೈತ್ಯರು. ಒಳ್ಳೆ ಡ್ರೀಮ್ಸ್ ಬರುತ್ತೆ, ಅದಕ್ಕೆ ಕಾರಣ ಯಾರು ಅಂದ್ರೆ ಸುಪರ್ವಣ ದೇವತೆಗಳು. ಇವರನ್ನು ಪರಮಾತ್ಮ ಸ್ವಪ್ನ ಸಮಯದಲ್ಲಿ ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡಿಬಿಟ್ಟು ಅವರ ಮೂಲಕವಾಗಿ ಒಳ್ಳೆ ಸ್ವಪ್ನ ಕೆಟ್ಟ ಸ್ವಪ್ನ ಕೊಡಿಸ್ತಾನೆ ನಮಗೆ. ಕೊಟ್ಟದಾಗ ನಮಗೆ ಅನುಭವಗಳೆಲ್ಲ ಬರುತ್ತೆ. ಆ ಅನುಭವಗಳನ್ನು ಹಾಗೆ ಅವರು ಅಲ್ಲಿ ಬರೋ ಕಾಣುವಂತಹ ವಸ್ತುಗಳು ಏನಂದ್ರೆ, ಉದಾಹರಣೆಗೆ ನಮಗೆ ಗಜ ತುರಗ ಮನೆಗಳು, ಆನೆಗಳು, ಕುದುರೆಗಳು ಇವೆಲ್ಲ ಕಾಣಿಸುತ್ತೆ. ಆಮೇಲೆ ಸ್ವಪ್ನದಲ್ಲಿ ತಾಯಿ ತಂದೆ ಏನೋ ಅವರ ರೂಪಗಳೆಲ್ಲ ಕಾಣಿಸುತ್ತೆ. ಇದೆಲ್ಲ ಎಲ್ಲಿಂದ ಬರುತ್ತೆ? ಆಮೇಲೆ ವಸ್ತುಗಳ ಜನನ ಸ್ಥಿತಿ, ನಾಶ, ಒಳ್ಳೆ ಗುಣ, ದುರ್ಗ ಕೆಟ್ಟ ಗುಣ, ಈ ಮೇಲೆ ಒಂದೊಂದು ಇವೆಲ್ಲ ಸ್ವಪ್ನದಲ್ಲಿ ಕಾಣಿಸಿಕೊಡುತ್ತೆ. ಇವೆಲ್ಲವೂ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ? ಆ ರೂಪಗಳನ್ನು ಸೃಷ್ಟಿ ಮಾಡುವಕ್ಕೆ ಪರಮಾತ್ಮ ಯಾವುದನ್ನು ಉಪಯೋಗಿಸಿ ಆ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ ಅಂತೇಳಿ. ಇದಕ್ಕೆಲ್ಲ ಏನಂದ್ರೆ ಭವನಾಮಕ ರುದ್ರದೇವರು ಸತಿದ್ವಾರದಿಂದ ಅಲ್ಲಿ ಉದ್ಭವರಾಗಿ ಆ ರುದ್ರದೇವರ ತಾವು ಈ ವಿಧವಾದ ನಾನಾ ವಿಧವಾದ ರೂಪಗಳನ್ನು ಧಾರಣೆ ಮಾಡ್ತಾರೆ ಅಂತೇಳಿ. ಧಾರಣೆ ಮಾಡಿ ತೈಜಸ ಮುಖ್ಯಕರ್ತ ಅಂತೇಳಿ. ಸೊ ಈ ಸ್ವಪ್ನದಲ್ಲಿ ತೈಜಸ ನಾಮಕ ಪರಮಾತ್ಮ ರುದ್ರದೇವರನ್ನು ಒಂದು ಮುಖ್ಯಕರ್ತರಾಗಿ ಮಾಡಿಕೊಂಡು ಅವರ ಮೂಲಕವಾಗಿ ಅನೇಕ ವಿಧವಾದ ಇವನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಅದಾದ ಮೇಲೆ ದೈತ್ಯರನ್ನು ಉಪಯೋಗಿಸಿ ನಮಗೆ ಸ್ವಪ್ನದಲ್ಲಿ ಏನೋ ಕ್ರಿಮಿ ಕೀಟಗಳು ಏನೇನೋ ಬಂದು ನಮ್ಮನ್ನು ಹೊಡೆದಂಗೆ ಬಡ್ದಂಗೆ ಏನೋ ಕಾಣಿಸುತ್ತೆ. ಈ ವಿಧವಾಗಿ ಸ್ವಪ್ನದಲ್ಲಿ ಕಾಣಿಸಿಕೊಡುವಂತಹ ಕಾಗಿ, ಇಲ್ಲ ನಾಯಿ, ಇಲ್ಲ ನರಿ, ಇಲ್ಲ ಒಂದು ಕತ್ತೆ, ಇಂತಹ ಜೀವಗಳು, ಕೆಟ್ಟ ಜೀವರಾಶಿಗಳು, ಭಯಂಕರ ಜೀವರಾಶಿಗಳು ಇವೆಲ್ಲ ಕಾಣಿಸಿಕೊಡುತ್ತಲ್ವಾ, ಅವೆಲ್ಲದಕ್ಕೆ ಕೂಡ ಒಂದು ಸುಪರ್ವಣ ದೇವತೆಗಳನ್ನು ಉಪಯೋಗಿಸಿ ನಮಗೆ ಆ ರೂಪಗಳನ್ನು, ದೋಸ್ ಫಾರ್ಮ್ಸ್ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಈ ವಿಧವಾಗಿ ತೈಜಸ್ ನಾಮಕ ಪರಮಾತ್ಮ ಸ್ವಪ್ನದಲ್ಲಿ ವಸ್ತುಗಳನ್ನು, ಆಮೇಲೆ ಈ ವಿಧವಾದ ನಾನಾ ವಿಧವಾದ ಜೀವರಾಶಿಗಳನ್ನು ಎಲ್ಲದನ್ನು ಸೃಷ್ಟಿ ಮಾಡಿ ಆ ಸ್ವಪ್ನದಲ್ಲಿ ಆ ಅಭಿಮಾನಿ ದೇವತೆಗಳಂದ್ರೆ ಯಾರು, ರುದ್ರ, ಗರುಡ, ಶೇಷ, ಕಾಮ, ಇಂದ್ರ ಇವರನ್ನು ಮಾತ್ರ ಇತ್ಯಾದಿ ಇವರನ್ನು ಮಾತ್ರ ಉಪಯೋಗಿಸ್ತಾರೆ. ಮಿಕ್ಕ ಅಭಿಮಾನಿ ದೇವತೆಗಳಿಗೆಲ್ಲರಿಗೂ ಕೂಡ ಸೂರ್ಯ ಚಂದ್ರಾದಿಗಳವರೆಲ್ಲರಿಗೂ ಕೂಡ ಆವಾಗ ವ್ಯಾಪಾರ ಇರೋದಿಲ್ಲ. ಅವರಿಗೆ ವ್ಯಾಪಾರ ಕೊಡದೆ ಸ್ವಪ್ನ ಕಾಲದಲ್ಲಿ ಇವರಿಗೆ ಮಾತ್ರವೇ ವ್ಯಾಪಾರವನ್ನು ಕೊಡ್ತಾ ಪರಮಾತ್ಮ ಅವರನ್ನು ನೋಡ್ಕೊಳ್ತಾನೆ ಅಂತೇಳಿ ಹೇಳಿದ್ದಾರೆ. ಸೊ ಈ ವಿಧವಾಗಿ ಈ ಸ್ವಪ್ನ ವ್ಯಾಪಾರಗಳನ್ನು ಮಾಡಿಸುವ ತೈಜಸ್ ನಾಮಕ ಪರಮಾತ್ಮನ ಈ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೇಳಿದ ಮೇಲೆ ನೆಕ್ಸ್ಟ್ ಆ ಸ್ವಪ್ನ ನಾಮಕ ಸ್ವಪ್ನದಲ್ಲಿ ತೈಜಸ್ ನಾಮಕ ಪರಮಾತ್ಮ ನಮ್ಮ ಕಂಠದಲ್ಲಿ ಕುತ್ತಿಗೆಯಲ್ಲಿ ಇರುವ ಪರಮಾತ್ಮ ನಮಗೆ ಆಮೇಲೆ ಸುಷುಪ್ತಿ ಅವಸ್ಥೆಗೆ ಕರ್ಕೊಂಡು ಹೋದಾಗ ಹೇಗೆ ಯಾವ ರೂಪದಲ್ಲಿ ನಮಗೆ ಸುಷುಪ್ತಿ ಅವಸ್ಥೆಗೆ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಮಾಡುವ ವಿಶೇಷಗಳೇನು, ಕಾರ್ಯಗಳೇನು ಅನ್ನೋದು ನೆಕ್ಸ್ಟ್ ಪದ್ಯದಲ್ಲಿ ತೋರಿಸ್ತಾರೆ. ಸೊ ಈಗ ಇದು ಜಸ್ಟ್ ಈ ಸ್ವಪ್ನಾವಸ್ಥೆಯಲ್ಲಿ ನಡೆಯುತ್ತಾಂತವನ್ನು ಈ ಪದ್ಯ ಹೇಳಿ ಪದ್ಯವನ್ನು ಜಸ್ಟ್ ವಿಲ್ ರೀಡ್ ದಿಸ್ ಒನ್. ಚಿತ್ತಜೇಂದ್ರರು ಮಣದೊಳಿ ಇಬ್ಬರು ಕೃತ್ತಿವಾಸನು ಅಹಂಕಾರದಿ ಚಿತ್ತಚೇತನ ಮಾನಿಗಳು ವಿಹಗೇಂದ್ರ ಫಣಿಪರೊಳು ನಿತ್ಯದಲ್ಲಿ ನೆಲೆಗೊಂಡು ಹತ್ತೊಂಬತ್ತು ಮೊಗ ತೈಜಸನು ಸ್ವಪ್ನಾವಸ್ಥೆ ಐದಿಸಿ ಜೀವರನು ಪ್ರವಿವಿಕ್ತ ಭುಕುವೆನಿಪ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಪರಮಾತ್ಮನ ಇನ್ನೊಂದು ರೂಪದಿಂದ ನಮಗೆ ಸುಷುಪ್ತಿಯ ಅವಸ್ಥೆಯನ್ನು ಕೊಡಿಸುವ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದಾರೆ. ಜ್ಞಾನಮಯ ತೈಜಸನು ಹೃದಯಸ್ಥಾನ ಏದಿಸಿ ಪ್ರಾಜ್ಞನೆಂಬ ಅಭಿಧಾನದಿಂ ಕರೆಸುತ್ತ ಚಿತ್ಸುಖ ವ್ಯಕ್ತಿಯನೇ ಕೊಡುತ್ತ ಆನತೇಷ್ಟಪ್ರದನು ಅನುಸಂಧಾನವೀಯದೆ ಸುಪ್ತಿಯೈದಿಸಿ ತಾನೆ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ. ನಮಗೆ ಈ ಸ್ವಪ್ನಾವಸ್ಥೆಯಿಂದ ಸುಷುಪ್ತಿ ಅವಸ್ಥೆಗೆ ಕರ್ಕೊಂಡು ಹೋದಾಗ ಏನಾಗತ್ತೆ, ಹೇಗಾಗತ್ತೆ, ಆ ಸುಷುಪ್ತಿ ಅವಸ್ಥೆ ಅಂದ್ರೆ ಏನು, ಇದೆಲ್ಲನ್ನು ಹೇಳ್ತಾ ಇದ್ದಾರೆ. ಜ್ಞಾನಮಯ ತೈಜಸನು, ಜ್ಞಾನಮಯ ಜ್ಞಾನಾನಂದಮಯನಾದ ತೈಜಸ್ ನಾಮಕ ಪರಮಾತ್ಮ ಹೃದಯಸ್ಥಾನ ಏದಿಸಿ ಆ ಹೃದಯಸ್ಥಾನವನ್ನು ಬರುವ ಹಾಗೆ ಮಾಡಿಸಿ ಅಲ್ಲಿ ಆ ಹೃದಯಸ್ಥಾನದಲ್ಲಿ ಪ್ರಾಜ್ಞನೆಂಬ ಅಭಿಧಾನದಿಂಕರಿಸುತ್ತ ಆ ಪರಮಾತ್ಮನೇ ಪ್ರಾಜ್ಞ ಅಂತ ಕರೆಯಲ್ಪಡುತ್ತಾ ಅಭಿದಾನ ಅಂದ್ರೆ ಹೆಸರು, ಪ್ರಾಜ್ಞನು ಎಂಬುವ ಹೆಸರಿನಿಂದ ಕರೆಸಲ್ಪಡುತ್ತಾ ಚಿತ್ಸುಖ ವ್ಯಕ್ತಿಯನ್ನೇ ಕೊಡುತ್ತಾ. ವ್ಯಕ್ತಿ ಅಂದ್ರೆ ವ್ಯಕ್ತ ಮಾಡುವುದು, ವ್ಯಕ್ತ ಮಾಡುವುದಂದ್ರೆ ಮ್ಯಾನಿಫೆಸ್ಟಿಂಗ್ ಅಂತ ಹೇಳುದು. ಅದಕ್ಕೆ ಚಿತ್ ಸುಖ, ಚಿತ್ ಅಂದ್ರೆ ಜ್ಞಾನದ ಆ ಚಿತ್ ಸುಖ ನಮಗೆ ಸ್ವಪ್ನ ಈ ಸುಷುಪ್ತಿಯಲ್ಲಿ ಡೀಪ್ ಸ್ಲೀಪ್ ನಲ್ಲಿ ಮೋಕ್ಷದ ಒಂದು ಟೇಸ್ಟ್ ಒಂದು ಸ್ಯಾಂಪಲ್ ಕೊಡಿಸಿದಂಗೆ ಆಗುತ್ತೆ ಅಂತ ಹೇಳಿ. ಆದ್ರೆ ಡಿಫರೆನ್ಸ್ ಅಂದ್ರೆ ಮೋಕ್ಷದಲ್ಲಿ ನಮಗೆ ಆ ಆನಂದದ ಅನುಭವ ಇರುತ್ತೆ, ಜ್ಞಾನ ಇರುತ್ತೆ, ತಿಳುವಳಿಕೆ ಇರುತ್ತೆ. ಆದರೆ ಇಲ್ಲಿ ಸುಷುಪ್ತಿಯಲ್ಲಿ ನಮಗೆ ಆ ತಿಳುವಳಿಕೆ ಇರೋದಿಲ್ಲ. ಅಷ್ಟೇ ಭೇದ ಹೊರತು ಅಲ್ಲಿ ಹಾಗೆ ಪರಮಾತ್ಮನ ಸಾಂಗತ್ಯವಿರುತ್ತೋ ಇಲ್ಲಿ ಕೂಡ ಪರಮಾತ್ಮ ತಾನು ಜೀವರನ್ನು ಆಲಿಂಗನ ಮಾಡಿಕೊಂಡಿರ್ತಾನೆ ಅಂತ ಹೇಳಿ. ಸೊ ಆ ವಿಧವಾಗಿ ಜೀವರನ್ನು ಆಲಿಂಗನ ಮಾಡಿಕೊಂಡು ಅವರಿಗೆ ರಿಫ್ರೆಶಿಂಗ್, ಅದಕ್ಕೆ ಒಂದು ಸುಷುಪ್ತಿ ಡೀಪ್ ಸ್ಲೀಪ್ ನಲ್ಲಿ ಬಂದ ಅವರಿಗೆ ಜೀವನಿಗೆ ಅದಾದ ಮೇಲೆ ದೇ ಫೀಲ್ ಸೋ ರಿಫ್ರೆಶ್, ಅಪ್ಪ ಒಳ್ಳೆ ರಿಫ್ರೆಶಿಂಗ್ ಆಗಿದೆ ಅಂತೆ. ಆ ರಿಫ್ರೆಶಿಂಗ್, ಆ ಟೈರ್ಡ್ನೆಸ್ ಹೋಗೋ ಹಾಗೆ ಮಾಡುವಂತಹದ್ದು ಈ ಸುಷುಪ್ತಿ. ಸೊ ಈ ಸುಷುಪ್ತಿ ಕಾಲದಲ್ಲಿ ಪರಮಾತ್ಮ ನಮಗೆ ಚಿತ್ ಸುಖವನ್ನು ವ್ಯಕ್ತ ಮಾಡಿಸ್ತಾ ಇರ್ತಾನೆ ಅಂತ ಹೇಳಿ. ವ್ಯಕ್ತಿ ಏನೇ ಕೊಡುತ್ತಾ ಅಂದ್ರೆ ವ್ಯಕ್ತಪಡಿಸುತ್ತಾ ಆನತ ಇಷ್ಟಪ್ರದನು, ಆ ನತ, ನತ ಅಂದ್ರೆ ನಮಸ್ಕಾರ ಮಾಡುವವರು, ಆ ನತ ಅಂದ್ರೆ ಚೆನ್ನಾಗಿ ನಮಸ್ಕಾರ ಮಾಡುವವರಿಗೆ ಇಷ್ಟಪ್ರದನು, ಅವರಿಗೆ ಬೇಡಿದ ಇಷ್ಟಗಳನ್ನು ಕೊಡ್ತಾ ಇರ್ತಾನೆ ಪರಮಾತ್ಮ. ಕೊಟ್ಟು ಅನುಸಂಧಾನವೀಯದೆ, ಅನುಸಂಧಾನವು ಕೊಡದೆ ಅಂದ್ರೆ ಏನು, ಆ ಸುಷುಪ್ತಿ ಸಮಯದಲ್ಲಿ ಹೇಗಿದೆ ಆ ಎಕ್ಸ್ಪೀರಿಯನ್ಸ್, ನಿಮಗೆ ಒಳ್ಳೆ ನಿದ್ದೆ ಬಂತು, ಆ ಒಂದು ಕಾಲದ ಪರಿಮಿತಿಯ ಸ್ವಲ್ಪ ಎಕ್ಸ್ಪ್ರೆಷನ್ ಆರ್ ಅವೇರ್ನೆಸ್, ಆಮೇಲೆ ಒಳ್ಳೆ ನಿದ್ದೆ ಬಂತು, ಇಷ್ಟೇ ಅವೇರ್ನೆಸ್ ಇರುತ್ತೆ ಹೊರತು ಆ ಡೀಪ್ ಸ್ಲೀಪ್ ನಲ್ಲಿ ಇನ್ನೇನಾಯ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಅನುಸಂಧಾನವೀಯದೆ, ಅದರ ಎಕ್ಸಾಕ್ಟ್ ಎಕ್ಸ್ಪೀರಿಯನ್ಸ್ ರಿಕಲೆಕ್ಟ್ ಮಾಡಿಕೊಳ್ಳಕ್ಕೆ ಅವಕಾಶವನ್ನು ಕೊಡದೆ, ಅನುಸಂಧಾನವನ್ನು ಕೊಡದೆ ಅಂದ್ರೆ ಅದರ ಜ್ಞಾನವನ್ನು ಕೊಡದೆ ಸುಪ್ತಿ ಎದಿಸಿ ಒಳ್ಳೆ ನಿದ್ದೆ ಬರೋ ಹಾಗೆ ಮಾಡಿಸಿ ತಾನೇ ಪುನರಪಿ, ತಾನೇ ಪುನಃ ಸ್ವಪ್ನ ಜಾಗೃತಿ, ಸ್ವಪ್ನಾವಸ್ಥೆ ಜಾಗೃತ ಅವಸ್ಥೆ ಮತ್ತು ಕೊಡ್ತಾನೆ ಅಂತ ಹೇಳಿ. ನೋಡ್ರಿ, ಡೀಪ್ ಸ್ಲೀಪ್ ನಲ್ಲಿ, ಡ್ರೀಮ್ ಸ್ಟೇಟ್ ನಲ್ಲಿ ನಮಗೆ ಭೌತಿಕ ಅಂದ್ರೆ ಜ್ಞಾನ ಇಂದ್ರಿಯಗಳಿಗೆ ಯಾವ ಕಾರ್ಯವೂ ಇಲ್ಲ ಅಂತ ಹೇಳಿ. ಸೊ ದೇ ಆರ್ ಆಲ್ ಗೋಯಿಂಗ್ ಟು ರೆಸ್ಟ್. ಆದ್ರೆ ಒಳ್ಳೆ ಸ್ವಪ್ನ, ಡೀಪ್ ಸ್ಲೀಪ್ ನಲ್ಲಿ ಕೂಡ ಯಾರನ್ನ ಬಂದು ಸುಡ್ತಾ ಸುಡ್ತಾ ಇರೋ ವಸ್ತು ಒಂದು ಮೈ ಮೇಲೆ ಇಟ್ಟರೆ ತಪ್ಪಂತ ಎದ್ದು ಕೂರ್ತೀವಿ. ಮತ್ತೆ ಆವಾಗ ಅಭಿಮಾನ ಇಲ್ಲದೇ ಇದ್ದರೆ, ಆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ದರೆ, ಅಭಿಮಾನಿ ದೇವತೆಗಳು ಇಲ್ಲದೇ ಇದ್ದರೆ ಹೇಗೆ ಅವೆಲ್ಲ ಕೆಲಸ ಮಾಡುತ್ತೆ ಅಂದ್ರೆ, ಪರಮಾತ್ಮ ಪರಮಾತ್ಮ ಇದ್ದಾನೆ, ಅವನು ಎಲ್ಲವನ್ನು ನೋಡ್ತಾ ಇದ್ದಾನೆ, ಕೋಸ್ಕರ ಅವನು ತಾನು ಮಾಡಿಸ್ತಾನೆ. ಸೊ ವಾಟ್ ಹಿ ವಿಲ್ ಡೂ ಇಸ್, ಆ ಸುಷುಪ್ತಿ ದಶದಲ್ಲಿ ನಿಯಾಮಕನಾದ ಪರಮಾತ್ಮನ ರೂಪ ಕ್ಷಣ ಕಾಲದಲ್ಲೇ, ಜಸ್ಟ್ ಇನ್ ಸ್ಪ್ಲಿಟ್ ಸೆಕೆಂಡ್ ನಲ್ಲೇ ತಾನು ಆ ಪ್ರಾಜ್ಞಾಮಕ ಪರಮಾತ್ಮ ಏನು ಮಾಡ್ತಾನಂದ್ರೆ, ತೈಜಸಕ್ಕೆ ಆಮೇಲೆ ಜಾಗೃತವಸ್ಥೆಯಿಂದ ವಿಶ್ವನಾಮಕ ಪರಮಾತ್ಮನಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಸೊ ಇಮಿಡಿಯೇಟ್ಲಿ, ಹೇಳೋದಕ್ಕೆ ಟೈಮ್ ಹಿಡಿಯುತ್ತೆ ಹೊರತು ಮಾಡೋದು ತಕ್ಷಣವೇ ಮಾಡಿಬಿಡ್ತಾನೆ. ಮಾಡಿದಾಗ ಅವರು ಎದ್ದು ಕೂಡ್ತ, ಅದಕ್ಕೆ ಎಲ್ಲ ಅಭಿಮಾನಿ ದೇವತೆಗಳು ಎಲ್ಲರೂ ಎದ್ದು ಕೂಡ್ತಾರೆ, ಎಲ್ಲರನ್ನು ಜಾಗೃತ ಮಾಡಿಸ್ತಾನೆ ಪರಮಾತ್ಮ. ಮಾಡಿಸಿಬಿಟ್ಟು ಅವರವರಿಗೆ ಆ ಕಾರ್ಯವನ್ನು ಕೊಟ್ಟು ಬಿಡ್ತಾನೆ. ಅದಕ್ಕೆ ತಪ್ಪಂತ ಎದ್ದು ಕೊಡ್ತೀವಿ. ಡೀಪ್ ಸ್ಲೀಪ್ ನಲ್ಲಿ ಕೂಡ ಏನನ್ನ ಆದ್ರೆ ಎದ್ದು ಕೊಡುವುದಕ್ಕೆ ಕಾರಣ ಏನಂದ್ರೆ, ಬಿಕಾಸ್ ಪರಮಾತ್ಮ ಅವರಿಗೆ ಮತ್ತು ಅದನ್ನು ಕೊಟ್ಟು ಬಿಡ್ತಾನೆ, ಕೋಸ್ ಅದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೃದಯಸ್ಥಾನ ವಹಿಸಿ ಪ್ರಾಜ್ಞನೆಂಬ ಜ್ಞಾನಮಯ ತೈಜಸನು ಹೃದಯಸ್ಥಾನವು ಐದಿಸಿ ಪ್ರಾಜ್ಞನೆಂಬ ಅಭಿಧಾನದಿಂ ಕರೆಸುತ್ತ ಚಿತ್ಸುಖ ವ್ಯಕ್ತಿಯನ್ನೇ ಕೊಡುತ್ತಾ ಆನತ ಇಷ್ಟಪ್ರದನು ಅನುಸಂಧಾನವು ಈಯದೆ ಸುಪ್ತಿ ಐದಿಸಿ ತಾನೇ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ ಅಂತೇಳಿ. ಇಲ್ಲಿ ಈ ಸ್ವಪ್ನ ನಾಮಕ ಈ ಪ್ರಾಜ್ಞ ಈ ಸುಷುಪ್ತಿ ಇವ ಅವಸ್ಥೆಗಳ ಒಂದು ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಏನಂದ್ರೆ, ಜಸ್ಟ್ ವಿಲ್ ಜಸ್ಟ್ ಗೋ ಥ್ರೂ ಸೆಕೆಂಡ್. ಜ್ಞಾನಮಯ ಜ್ಞಾನಮಯನಾದ ಪರಮಾತ್ಮ ಇವನು ಸುಷುಪ್ತಿಯಲ್ಲಿ ಮಾಡುವ ಈ ಸುಷುಪ್ತಿ ದಶ ಏನು ಅಂದ್ರೆ ಹೇಳ್ತಾರೆ, ಸುಷುಪ್ತಿಯ ಒಂದು ಲಕ್ಷಣ ಏನು. ಯತ್ರ ಸುಪ್ತ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನ ಪಶ್ಯತಿ ತತ್ ಸುಷುಪ್ತಂ ಅಂತೇಳಿ. ಸುಷುಪ್ತಿಯ ಡೆಫಿನೇಷನ್ ಅಂದ್ರೆ, ಎಲ್ಲಿಯಾದರೆ ನಿದ್ದೆ ಮಾಡಿದವನು ಯಾವುದನ್ನು ಇಚ್ಛೆ ಮಾಡದೇ ಇರ್ತಾನೋ, ಯಾವ ಸ್ವಪ್ನವನ್ನು ನೋಡದೇ ಇರ್ತಾನೋ ಅದನ್ನು ಸುಷುಪ್ತಿ ಅಂತ ಕರೀತಾರೆ. ಸುಷುಪ್ತಿ, ಸುಪ್ತಿ ಅಂದ್ರೆ ನಿದ್ದೆ, ಸುಷುಪ್ತಿ ಅಂದ್ರೆ ಒಳ್ಳೆ ನಿದ್ದೆ ಅಂತೇಳಿ. ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ ಏವ ಆನಂದಮಯ ಹಿ ಆನಂದ ಭುಕ್ ಚೇತೋ ಮುಖಂ ಪ್ರಾಜ್ಞ ಅಂತೇಳಿ. ಸುಷುಪ್ತಿಯ ಸ್ಥಾನ ಏನಂದ್ರೆ, ಅಲ್ಲಿ ಏಕೀಭೂತವಾದ ಪ್ರಜ್ಞಾನ ಘನ ಅಂದ್ರೆ ಏನು, ಎಲ್ಲ ಜಸ್ಟ್ ಒಂದು ಕಾನ್ಸಂಟ್ರೇಷನ್ ಆಫ್ ಜ್ಞಾನ ಅಂಡ್ ಆನಂದದ ಒಂದು ಆನಂದಮಯ ಆನಂದ ಭುಕ್, ಎಲ್ಲವನ್ನು ಕೇವಲ ಆನಂದವೇ, ಅದರಲ್ಲಿ ಸ್ವಲ್ಪ ಮಾತ್ರವೂ ದುಃಖವಿಲ್ಲದೆ ಕೇವಲ ಆನಂದವನ್ನು ಕೊಡ್ತಾ ಇರುವಂತಹ ಒಂದು ಸ್ಥಿತಿ. ಅದಕ್ಕೆ ಕಾರಣನಾದ ಪರಮಾತ್ಮನ ರೂಪ, ಪ್ರಾಜ್ಞರೂಪಕ ಪರಮಾತ್ಮ, ಅವನು ತೃತೀಯ ಪಾದ. ಏನು ತೃತೀಯ ಪಾದ ಅಂದ್ರೆ, ಏನಂದ್ರೆ ಈ ಓಂಕಾರ ಪ್ರಣವದಲ್ಲಿ ಆ ಉ ಮ ಅನ್ನುವ ಮೂರು ಪಾದಗಳು, ಅಕಾರ ಉಕಾರ ಮಕಾರ. ಈ ಅಕಾರ ಉಕಾರ ಮಕಾರಗಳಲ್ಲಿ ಈ ಮೂರು ಪಾದಗಳಿದ್ದ ಹಾಗೆ
ಈ ಮೂರು ಪಾದಗಳಲ್ಲಿ ಅಕಾರ ಆ ಅನ್ನುವ ಪಾದದಲ್ಲಿ ವಿಶ್ವನಾಮಕ ಪರಮಾತ್ಮ ಜಾಗೃತ ಅವಸ್ಥೆ ನಿಯಮನ ಮಾಡ್ತಾ ಇರ್ತಾನೆ. ಉ ಅನ್ನುವ ಪಾದದಲ್ಲಿ ತೈಜಸ ನಾಮಕ ಪರಮಾತ್ಮ ಕಂಠದಲ್ಲಿ ಇದ್ದು ಸ್ವಪ್ನಾವಸ್ಥೆಯನ್ನು ನಿಯಮನ ಮಾಡ್ತಾ ಇರ್ತಾನೆ. ಆಮೇಲೆ ಮಕಾರದಲ್ಲಿ ಇರುವಂತಹ ಮಕಾರ ಪಾದವಾಗಿರುವಂತಹ ಮೂರನೇ ಪಾದವಾಗಿರುವಂತಹ ಪ್ರಾಜ್ಞ ನಾಮಕ ಪರಮಾತ್ಮ ಹೃದಯದಲ್ಲಿ ಇದ್ದು ಡೀಪ್ ಸ್ಲೀಪ್ ಸುಷುಪ್ತಿಯನ್ನು ಕೊಡ್ತಾ ನಮ್ಮನ್ನು ನಿಯಮನ ಮಾಡ್ತಾ ಇರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಸುಷುಪ್ತಂತು ತಮೋಜ್ಞೇಯಂ ಹರಿಂ ಪ್ರಾಪ್ಯ ತದಾವೃತ ನ ಕಾಮಯೇತ್ ನೈವ ಪಶ್ಯೇತ್ ಜೀವ ಸ್ವಾತ್ಮ ತಮೋವಿನ ಕಾಲಂ ಚ ತಸ್ಯ ಸ್ಥಾನಸ್ಯ ಪತಿ ಪ್ರಾಜ್ಞೋ ಹರಿಸ್ವಯಂ ಸ್ವಪ್ನ ಕೃತ್ವ ಚಿತ್ತಗತ್ವ ತೈಜಸ ಬಾಹ್ಯ ಜ್ಞಾಪಕತ್ವ ಪ್ರಾಜ್ಞ ಅಂತೇಳಿ ಇಲ್ಲಿ ಈ ಡೆಫಿನೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನಂದ್ರೆ ಸುಷುಪ್ತದಲ್ಲಿ ತಮೋಜ್ಞೇಯಂ ಎಲ್ಲ ಕತ್ತಲು ಅಂದ್ರೆ ಡೀಪ್ ಸ್ಲೀಪ್ ಆಗಿದ್ರು ಕೂಡ ಆನಂದವಾಗಿದ್ರು ಕೂಡ ಯಾವ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಹೊರಗಿನ ಲೋಕದ್ದು ಯಾವ್ದು ಇರಲ್ಲ. ಅಂದ್ರೆ ಯು ಆರ್ ಕಂಪ್ಲೀಟ್ಲಿ ಕೈಂಡ್ ಆಫ್ ಬ್ಲಾಕ್ಡ್ ಫ್ರಮ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಅದಕ್ಕೆ ತಮೋಜ್ಞೇಯಂ ಕಂಪ್ಲೀಟ್ ಆಗಿ ಒಂದು ಅಂಧಕಾರಭೂತವಾಗಿರುವಂತಹದ್ದಿರುತ್ತೆ, ಅಂತಹ ಸ್ಥಿತಿ ಇರುತ್ತೆ ಅಂತೇಳಿ. ಅವನು ಹರಿಂ ಪ್ರಾಪ್ಯ ಹರಿಯನ್ನು ಹೊಂದಿ ತದಾವೃತ ಹರಿಯಿಂದ ಆಲಂಗಿಸಲ್ಪಟ್ಟವನಾಗಿರ್ತಾನೆ. ಅದಕ್ಕೆ ಒಳ್ಳೆ ಆನಂದ ಇರುತ್ತಕ್ಕೋಸ್ಕರ ಅವನಿಗೆ ನ ಕಾಮಯೇತ್ ನೈವ ಪಶ್ಯೇತ್ ಯಾವುದನ್ನೂ ಇಚ್ಛೆ ಮಾಡುವುದಿಲ್ಲ, ಯಾವುದರನ್ನೂ ನೋಡುವುದಿಲ್ಲ, ಅಂತಹ ಸ್ಥಿತಿಯಲ್ಲಿ ಜೀವ ಇರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವನಿಗೆ ಕಾಲದ ಒಂದು ಇಷ್ಟು ಆಯಿತು ಕಾಲ ಅಂತ ತಿಳಿಯುತ್ತೆ, ಹೌದು ಆ ಕಾಲ ಹೇಗೆ ಹೋಯಿತು ಅನ್ನೋದು ಎಕ್ಸಾಕ್ಟ್ ಡೀಟೇಲ್ಸ್ ಅವನಿಗೆ ಗೊತ್ತಾಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಸ್ಥಾನಪತಿಯಾಗಿರುವಂತಹ ಆ ಪರಮಾತ್ಮನ ರೂಪ ಅದು ಪ್ರಾಜ್ಞ ರೂಪ, ಪ್ರಾಜ್ಞೋ ಹರಿಹಿ ಸ್ವಯಂ ಸ್ವಪ್ನ ಕೃತ್ವ ಜಗತ್ವ ತೈಜಸಃ ಅಂತೇಳಿ. ಆ ಸುಷುಪ್ತಿ ಡೀಪ್ ಸ್ಲೀಪ್ಗೆ ಪ್ರಾಜ್ಞಾಮಕ ಪರಮಾತ್ಮ ಅದು ಹರಿಯೇ ಸ್ವಯಂವಾಗಿ, ಇವೆಲ್ಲವೂ ಹರಿಯ ರೂಪಗಳೇ. ಸ್ವಪ್ನದಲ್ಲಿ ಇರುವಂತಹ ತೈಜಸ ನಾಮಕ ರೂಪವು ಹರಿಯ ರೂಪವೇ. ಅದೇ ವಿಧವಾಗಿ ಬಾಹ್ಯ ಜ್ಞಾಪಕ ಬಾಹ್ಯ ಪ್ರಪಂಚದ ಜ್ಞಾಪಕವನ್ನು ಮಾಡುವಂತಹ ರೂಪ ಅದಕ್ಕೆ ಅವನಿಗೆ ಪ್ರಾಜ್ಞ ಅಂತೆ. ಬಾಹ್ಯ ಅಜ್ಞಾಪಕ ಅಂದ್ರೆ ಬಾಹ್ಯವನ್ನು ಅವನೇ ನಮಗೆ ಬಾಹ್ಯ ಅಂದ್ರೆ ಎಕ್ಸ್ಟರ್ನಲ್ ವರ್ಲ್ಡ್ ಅದನ್ನು ತೋರಿಸುವುದಿಲ್ಲ. ಬಾಹ್ಯ ಅಜ್ಞಾಪಕತ್ವಾತ್ ಹೊರಗಿನ ಪ್ರಪಂಚವನ್ನು ನಮಗೆ ಕಾಣಿಸದೇ ಮಾಡುವ ಕಾರಣದಿಂದ ಅವನಿಗೆ ಪ್ರಾಜ್ಞ ಅಂದ್ರೆ ಪ್ರಪಂಚದ ತಿಳುವಳಿಕೆ ಇಲ್ಲದೆ ಪ್ರಾಜ್ಞ ಅಂತೇಳಿ. ಪ್ರಪಂಚದ ತಿಳುವಳಿಕೆ ನಮಗೆ ಇಲ್ಲದೆ ಮಾಡುತ್ತಾನೆ ಕೋಸ್ಕರ ಪ್ರಾಜ್ಞ ಅನ್ನೋ ಹೆಸರು. ಸೊ ನೋಡಿದ್ರೆ ಬಿಡಿಸಿದ್ರೆ ಹಾಗೆ ಅರ್ಥ ಬರುತ್ತೆ. ಪ್ರಾಜ್ಞಾಮಕ ಅವನು ಪ್ರಾಜ್ಞ ಅಂದ್ರೆ ಎಲ್ಲ ಆ ಸಮಂತವಾಗಿರುವ ಜ್ಞಾನ ಉಳ್ಳವನು ಪರಮಾತ್ಮ ಅಂದ್ರೆ ಪರಮಾತ್ಮನ ಪರವಾಗಿ ಅರ್ಥ ಮಾಡಿದ್ರೆ ಅವನು ನಮ್ಮಿಂದ ಏನು ಮಾಡಿಸುತ್ತಾನೆ ಅಂದ್ರೆ ಪ್ರಾಜ್ಞ ನಮ್ಮಿಂದ ಪ್ರಪಂಚದ ಅಗ್ನ ಅದು ಯಾವುದು ತಿಳುವಳಿಕೆ ಇಲ್ಲದೆ ನಮಗೆ ಮಾಡ್ತಾನೆ ಅವನು, ಅಂತಹ ಕಾರ್ಯವನ್ನು ಮಾಡ್ತಾನೆ ಕೋಸ ಅವನು ಪ್ರಾಜ್ಞ ಅಂತ ಹೇಳಿ ಪರಮಾತ್ಮನಿಗೆ ಆ ಸುಷುಪ್ತಿ ನಿಯಾಮಕನಾದ ಪರಮಾತ್ಮನ ರೂಪಕ್ಕೆ ಕರೆಯುವಂತಹ ಹೆಸರು ಇದು. ಪ್ರಾಜ್ಞ ನಾಮಕ ರೂಪದ ಒಂದು ವೃತ್ತಾಂತ ಆಯ್ತು. ಇಲ್ಲಿ ಜ್ಞಾನಮಯ ತೈಜಸ್ಸನ್ನು ಹೃದಯ ಸ್ಥಾನ ಏದಿಸಿ ಪ್ರಾಜ್ಞನೆಂಬ ಅಭಿದಾನದಿಂಕರಿಸುತ್ತಾ ಚಿತ್ಸುಖ ವ್ಯಕ್ತಿಯನ್ನೇ ಕೊಡುತ್ತಾ ಆನತೇಷ್ಟಪ್ರದನು ಅನುಸಂಧಾನವೀಯದೆ ಶುಪ್ತಿ ಏದಿಸಿ ತಾನೇ ಪುನರಪಿ ಸ್ವಪ್ನ ಜಾಗೃತಿ ಇವತ್ತಾಯತನಿಗೆ ತಾನೇ ಪುನರಪಿ ಅಂತ ಹೇಳಿದ್ದಾರೆ. ಕೋಸ್ಕರ ಇವು ಮೂರು ಕೂಡ ಪರಮಾತ್ಮನ ರೂಪಗಳೇ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಒಂದು ಪ್ರಮಾಣವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಜೀವ ಪ್ರಕಾಶಮಾದಾಯ ತೈಜಸೋ ವಿಶ್ವ ಸಂಯುತ ಪ್ರಾಜ್ಞೇನ ಏಕಂ ಯದಾ ಯಾಂತಿ ಸುಷುಪ್ತಿ ಪ್ರಾಣಾಂ ತದಾ ಗಿಳಿತ್ವ ಜೀವಮಾನ್ಯೇನ ಮುಖ್ಯ ಪ್ರಾಣ ಉಪಾಗತ ಅಂತೇಳಿ ಷೋಡಶಾಖ್ಯ ಗ್ರಂಥದಲ್ಲಿ ಇರುವಂತಹ ಒಂದು ಪ್ರಮಾಣ. ಅದೇ ವಿಧವಾಗಿ ಪ್ರಾಜ್ಞ ಪರನಾಮಕಸ್ಯ ಅಗ್ರೇಹಸ್ಯ ಅತ್ಯಂತ ಸಮೀಪಸ್ಥಿತೋ ಜೀವ ತೈಜಸಾಂತರ್ಗತೋ ಭವತಿ ತೇನ ಚ ಭಗವತ್ ಸನ್ನಿಧಾನ ವಿಶೇಷೇನ ಜೀವಸ್ವರೂಪ ಸುಖಂ ಅಭಿವ್ಯಜ್ಯತೆ ತಾದೃಶ ಸುಖಂ ಅನುಭವಂಸ್ತು ಜೀವೋ ಜಾಗೃದಾದಿ ಅವಸ್ಥಾಕಾಲೀನಂ ಶ್ರಮ ಚಿಂತನಾಧಿಕಂ ವಿಸ್ಮೃತ್ಯ ಕೇವಲಂ ಆನಂದ ನಿರ್ಭರ ಮುಕ್ತ ಅವತಿಷ್ಠತೆ ಅಂತೇಳಿ. ಅಂದ್ರೆ ಏನು ಇದ ಹೇಳ್ತಾ ಇದ್ದಾರೆ ಅಂದ್ರೆ ಆ ಸಿಸ್ಥಿತಿಗಳವನ್ನು ನಾವು ಇದನ್ನು ನೋಡಿದ ಒಂದು ಕಂಡೆನ್ಸ್ಡ್ ಮೀನಿಂಗ್ ಏನಂದ್ರೆ ಪ್ರಾಜ್ಞ ನಾಮಕ ಪರಮಾತ್ಮ ಅವನೇನು ಮಾಡ್ತಾನೆ ಅಂದರೆ ತಾನು ತಾನೇ ಅಲ್ಲಿ ಜೀವನನ್ನು ಕರ್ಕೊಂಡು ಹೋಗಿ ತೈಜಸ ತಾನೇ ತೈಜಸ ರೂಪದಲ್ಲಿಯೂ ಇರ್ತಾನೆ, ತೈಜಸಾಂತರ್ಗತನಾಗಿ ತಾನೇ ಇರ್ತಾನೆ, ತಾನೇ ಭಗವತ್ ಸನ್ನಿಧಾನ ವಿಶೇಷದಿಂದ ಜೀವಸ್ವರೂಪದ ಸುಖವನ್ನು ಅಭಿವ್ಯಂಜನ ಮಾಡಿಸ್ತಾನೆ. ಅಂದ್ರೆ ಏನು ಆ ಜೀವನಿಗೆ ಒಂದು ಮೋಕ್ಷದ ಒಂದು ಟೇಸ್ಟ್ ಕೊಡ್ತಾನೆ, ಟೇಸ್ಟ್ ಕೊಡುವ ಹಾಗೆ ಮಾಡ್ತಾನೆ. ತಾದೃಶ ಸುಖಂ ಅನುಭವಂಸ್ತು ಜೀವೋ ಜಾಗೃದಾದಿ ಅವಸ್ಥಾಕಾಲಿನ ಶ್ರಮಚಿಂತನಾಧಿಕ ವಿಸ್ಮೃತ್ಯ ಜೀವನು ಜಾಗೃದಾದಿ ಅವಸ್ಥದ ಸಮಯದಲ್ಲಿರುವಂತಹ ಶ್ರಮ ಚಿಂತನೆ ಡಿಪ್ರೆಷನ್ಸ್ ಸಾರೋಸ್ ಇವೆಲ್ಲದನ್ನು ಟೈರ್ಡ್ನೆಸ್ ಫೆಟೀಗ್ ಇವೆಲ್ಲವನ್ನು ಮರೆಯುವ ಹಾಗೆ ಮಾಡಿಸಿ ವಿಸ್ಮೃತ್ಯ ಕೇವಲ ಆನಂದ ನಿರ್ಭರ, ಕೇವಲ ಆನಂದ ಆನಂದದಿಂದ ತುಂಬಿದವನಾಗಿ ಮಾಡಿ ಮುಕ್ತವದ್ ಅವನು ಮುಕ್ತಿಯಲ್ಲಿರುವ ಒಂದು ಸ್ಥಿತಿ ಹಾಗಿರುತ್ತೋ ಅಂತಹ ಒಂದು ಸ್ಥಿತಿಯನ್ನು ಕೊಡಿಸ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ತದಾ ಸ್ವಾತ್ಮಾನಂ ಕಾಲಂ ಅಜ್ಞಾನಂ ಸುಪ್ತಿ ಅವಸ್ಥಾಂ ಸುಖಂ ಚೇತ್ ತದನ್ಯಂ ನ ಜಾನಾತಿ ಅಂತೇಳಿ. ಆವಾಗ ಅವನು ಬೇರೆ ಯಾವುದನ್ನೂ ನೋಡೋದಿಲ್ಲ, ಹಿ ಈಸ್ ಅನವೇರ್ ಆಫ್ ಆಲ್ ಎಕ್ಸ್ಟರ್ನಲ್ ಥಿಂಗ್ಸ್, ಅಂತಹ ಒಂದು ಸ್ಥಿತಿಯನ್ನು ಅವನು ಕೊಡಿಸ್ತಾನೆ ಅಂತೇಳಿ ಅಲ್ಲಿ ಹೇಳಿದ ಇನ್ನೊಂದು ಪ್ರಮಾಣವನ್ನು ಹೇಳಿದ್ದಾರೆ. ಆಮೇಲೆ ಜಾಗೃತ ಅವಸ್ಥಾ ಕಾರ್ಯ ಸತ್ವಗುಣದ್ದು, ವಿಶ್ವ ಸತ್ವಗುಣಾಂತರ್ಗತನಾಗಿ ದಕ್ಷಿಣ ಅಕ್ಷಿಮುಖದಲ್ಲಿದ್ದಾನೆ ಅಂದ್ರೆ ನಮ್ಮ ಬಲಗಣ್ಣಿನಲ್ಲಿ ಅಲ್ಲಿದ್ದಾನೆ. ಸ್ವಪ್ನ ಕಾರ್ಯ ರಜೋಗುಣದ್ದು, ಅಲ್ಲಿ ತೈಜಸ ರಜೋಗುಣಾಂತರ್ಗತನಾಗಿ ಕಂಠಸ್ಥಾನದಲ್ಲಿರ್ತಾನೆ. ಸುಷುಪ್ತಿ ಕಾರ್ಯ ತಮೋಗುಣದ್ದು, ಅಲ್ಲಿ ಪ್ರಾಜ್ಞನಾಮಕ ಪರಮಾತ್ಮ ತಮೋಗುಣ ಅಂತರ್ಗತನಾಗಿ ತಮೋಗುಣದ ಒಳಗಿದ್ದು ಹೃದಯಾಕಾಶದಲ್ಲಿ ಇರ್ತಾನೆ. ಸೊ ಈ ವಿಧವಾಗಿ ಮೂರು ಗುಣಗಳಲ್ಲಿಯೂ ಅಂತರ್ಗತನಾಗಿ ಮೂರು ಅವಸ್ಥೆಗಳಲ್ಲಿಯೂ ನಮ್ಮನ್ನು ನಿಯಮನ ಮಾಡ್ತಾ ಮೂರು ಸ್ಥಾನಗಳಲ್ಲಿದ್ದು ಪರಮಾತ್ಮನೇ ತನ್ನದೇ ಆದ ಮೂರು ರೂಪಗಳಿಂದ ಮಾಡ್ತಾನೆ ಅನ್ನುವುದನ್ನು ಹೇಳಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ನಾಲಿಗೆಯೊಳಿಹ ವರುಣ ಮತ್ಸ್ಯ ಅಣುನಾಳಿಗೆಯೊಳು ಉಪೇಂದ್ರರಿಂದ್ರರು ತಾಲು ಪಜ್ಜನ್ಯಾಖ್ಯ ಸೂರ್ಯನು ಅರ್ಧಗರ್ಭನಿಹ ಆಲೆಯೊಳು ವಾಮನ ಸುಭಾಮನ ಫಾಲದೊಳು ಶಿವಕೇಶವನು ಸುಖಪೋಲದ ಒಳಗೆ ರತೀಶ ಕಾಮನು ಅಲ್ಲೇ ಪ್ರದ್ಯುಮ್ನ ಅಂತೇಳಿ ಇಲ್ಲಿ ಜಿಹ್ವೆ ಮೊದಲಾದ ಇಂದ್ರಿಯಸ್ಥ ಭಗವದ್ ರೂಪಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇಲ್ಲಿಗೆ ಜಾಗೃತ ಸ್ವಪ್ನ ಶುಕ್ತಿ ಅವಸ್ಥೆಗಳ ಒಂದು ವರ್ಣನೆ ಆಯಿತು. ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ನಮಗೆ ಬೇರೆ ಬೇರೆ ಬಾಯಿಯಲ್ಲಿ ಆಮೇಲೆ ನಾಲಿಗೆಯಲ್ಲಿ ಇಲ್ಲಿ ತಾಲುನಲ್ಲಿ, ತಾಲು ಅಂದ್ರೆ ಪ್ಯಾಲೆಟ್ ಅಂತೀವಲ್ಲ, ಅಲ್ಲಿ ಇರುವಂತಹ ಪರಮಾತ್ಮ ರೂಪಗಳು ಇವೆಲ್ಲವನ್ನು ಒಂದೊಂದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ನಾಲಿಗೆಯೊಳಗೆ ಬಾಯಿಯೊಳಗಿರುವಂತಹ ನಾಲಿಗೆಯಲ್ಲಿ ವರುಣ ಇಹ ವರುಣದೇವರಿದ್ದಾರೆ. ಅದಾದ ಮೇಲೆ ಮತ್ಸ್ಯ ಅನುನಾಳಿಗೆಯೊಳು, ಮತ್ಸ್ಯ ಮತ್ಸ್ಯರೂಪಿ ಪರಮಾತ್ಮ ಅನುನಾಳಿಗೆ, ಅನುನಾಳಿಗೆ ಅಂದ್ರೆ ಏನು, ದ ಲಿಟಲ್ ಟಂಗ್ ಅಂತೀವಲ್ಲ, ಒಳಗಿರುವಂತಹ ದೊಡ್ಡ ನಾಳಿಗೆ ಅನುಸರಿಸಿ ಕಂಠಗತ ಚಿಕ್ಕ ನಾಳಿಗೆ ಯಾವ್ದಿದೋ ಅದಕ್ಕೆ ಅಣುನಾಳಿಗೆ, ದ ರೂಟ್ ಪಾರ್ಟ್ ಆಫ್ ದ ಟಂಗ್, ಅದಕ್ಕೆ ಅಣುನಾಳಿಗೆ ಅಂತ ಹೇಳ್ತಾ ಇದ್ದಾರೆ. ಆ ಅಣುನಾಳಿಗೆಯ ಒಳಗೆ ಮತ್ಸ್ಯರೂಪಿ ಪರಮಾತ್ಮ ಇರ್ತಾನೆ. ಅದಾದ ಮೇಲೆ ಉಪೇಂದ್ರರು ಇಂದ್ರರು, ಇಂದ್ರನು ಇಂದ್ರದೇವರು ಏನಾದ್ರೆ ಉಪೇಂದ್ರ ಅಂತರ್ಗತನಾಗಿ ಇವನಂತರ ಅಂದ್ರೆ ಉಪೇಂದ್ರ ನಾಮಕ ಪರಮಾತ್ಮನ ಅಂತರ್ಗತನಾಗಿ, ಉಪೇಂದ್ರ ನಾಮಕ ಪರಮಾತ್ಮನ ಅಂತರ್ಗತನಾಗಿ ಇಂದ್ರನು ಇರ್ತಾನೆ. ಅದಾದ ಮೇಲೆ ತಾಲು ಪಜ್ಜನ್ಯಾಖ್ಯ ಸೂರ್ಯನು, ತಾಲು ಅಂದ್ರೆ ದವಡೆಗಳು ಸೇರಿದ ಕೀಲುಗಳಲ್ಲಿ, ಅಲ್ಲಿ ಪರ್ಜನ್ಯ ಆಖ್ಯ ಸೂರ್ಯನ ಅಂದ್ರೆ ಪರ್ಜನ್ಯ ನಾಮಕ ಸೂರ್ಯದೇವನು ಇದ್ದಾನೆ. ಅವನು ಹೇಗಿರ್ತಾನೆ ಅಂದ್ರೆ ಅರ್ಧಗರ್ಭನಿಹ, ಅರ್ಧಗರ್ಭ ನಾಮಕ ಪರಮಾತ್ಮ ಅಂತರ್ಗತನಾಗಿ, ಇಲ್ಲ ಅರ್ಧ ಅಂದ್ರೆ ಹಾಫ್ ಅಂತಲ್ಲ, ಅರ್ಧ ಅನ್ನೋದು ಆ ರುದ್ಧಗರ್ಭ ಅಂತೇಳಿ, ಆ ಸಮಂತಾತ್ ರುದ್ಧಗರ್ಭ, ಸೊ ಅರ್ಧಗರ್ಭ ಅಂತೇಳಿ, ದ ದ ಡಿ ಡಿ ಹೆಚ್ಚೆ ತಗೋಬೇಕು, ಸೊ ಅರ್ಧಗರ್ಭನಿಹ ಅಂತೇಳಿ ಅರ್ಧಗರ್ಭ ನಾಮಕ ಪರಮಾತ್ಮನು ಅಲ್ಲಿ ಇರ್ತಾನೆ ಅಂತೇಳಿ ಹೇಳಿದ. ಅವನ ಅಂತರ್ಗತನಾಗಿ ಪಜನ್ಯಾಖ್ಯ ಸೂರ್ಯನಿದ್ದಾನೆ ಅಂತೇಳಿ. ಅದಾದ್ಮೇಲೆ ಆಲೆಯೊಳು, ಆಲೆಯೊಳು ಅಂದ್ರೆ ವಾಗ್ದ್ವಾರದ ಒಳಗೆ ಸುಭಾಮನ ಈ ನಾಮಕ ದೇವತಾಂತರ್ಗತನಾಗಿ ವಾಮನ, ವಾಮನ ದೇವರು ಇರೋರಾಗಿದ್ದಾರೆ ಅಂತೇಳಿ. ಸೊ ವಾಮನ ವಾಮನ ಭಾಮನ ಒಂದಿ ಅಂತೇಳಿ ದ್ವಾದಶೋತ್ತರದಲ್ಲಿ ಆಚಾರ್ಯ ಹೇಳಿದ್ದಾರೆ, ಆ ವಿಧವಾಗಿ ಹೇಳ್ತಾರೆ ವಾಮನ 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 ಒಂದಿ ಅಂತೇಳಿ ಅದು ಹೇಳ್ತಾ ಇದ್ದಾರೆ. ಫಾಲದೊಳು, ಫಾಲದ ಅಂದ್ರೆ ಹಣೆ, ಹಣೆದ ಒಳಗಿರುವಂತಹ ಪರಮಾತ್ಮನ ರೂಪನು ಶಿವಕೇಶವನು ರುದ್ರದೇವರು ಅವರ ಅಂತರ್ಗತನಾಗಿ ಕೇಶವ ನಾಮಕ ಪರಮಾತ್ಮ. ಈ ವಿಧವಾಗಿ ಅಂದ್ರೆ ಒಂದೊಂದು ದೇವತೆಗಳು ಆ ದೇವತೆಗಳನ್ನು ನಿಯಮನ ಮಾಡ್ತಾ ಅವರ ಅಂತರ್ಗತನಾಗಿರುವ ಪರಮಾತ್ಮನ ರೂಪಗಳನ್ನು ಹೇಳ್ತಾ ಇದ್ದಾರೆ. ಸುಕಪೋಲದ ಒಳಗೆ ಅಂದ್ರೆ ಎರಡು ಕಪೋಲ ಅಂದ್ರೆ ದ ಸೈಡ್ಸ್ ಆಫ್ ದಿ ಫೇಸ್, ಅಲ್ಲಿ ಇರುವಂತಹ ರತೀಶ ಕಾಮನು ರತಿದೇವರ ಪತಿಯಾದ ಮನ್ಮಥನ ಇದ್ದಾನೆ. ಅವನು ಯಾರ ಅಂತರ್ಗತನಾಗಿ ಪ್ರದ್ಯುಮ್ನ, ಅವನ ಮನ್ಮಥನ ಅಂತರ್ಗತನಾಗಿರುವ ಪರಮಾತ್ಮನ ರೂಪ ಯಾವುದು, ಅದು ಪ್ರದ್ಯುಮ್ನ. ಆ ರತಿದೇವ ಮನ್ಮಥನ ಅಂತರ್ಗತನಾಗಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಅಲ್ಲಿ ಇದ್ದಾನೆ, ಇದ್ದು ಈ ವಿಧವಾಗಿ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ ಅಂತೇಳಿ ಹೇಳಿದ್ದಾರೆ. ಅದನ್ನು ಜಸ್ಟ್ ಸೂಪರ್ಫಿಷಿಯಲ್ ಮೀನಿಂಗ್ ನೋಡಿದ್ದೀವಿ, ವಿಲ್ ಸಿ ದ ಡೀಟೇಲ್ಡ್ ಮೀನಿಂಗ್ ನೆಕ್ಸ್ಟ್ ಮತ್ತು ನೋಡ್ತೀವಿ. ಇವತ್ತು ನಾಳೆ ಕ್ಲಾಸ್ ಆದಮೇಲೆ ದೇಲ್ ಬಿ ಎ ಗ್ಯಾಪ್ ಆಫ್ ಆಲ್ಮೋಸ್ಟ್ 4 ವಾರ, ನಾನು ಐಲ್ ಬಿ ಔಟ್ ಆಫ್ ಟೌನ್ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಸೊ ಕ್ಲಾಸ್ ಇರೋದಿಲ್ಲ, ಜಸ್ಟ್ ಐ ವಾಂಟೆಡ್ ಟು ಮೆನ್ಷನ್ ದಟ್. ಆಮೇಲೆ ನೆಕ್ಸ್ಟ್ ಕ್ಲಾಸ್ ವೀಕ್ಲಿ ಕ್ಲಾಸಸ್ ಎಲ್ಲ ಫೆಬ್ರವರಿ 14th ಆ ಟೈಮ್ನಲ್ಲಿ ಶುರು ಆಗುತ್ತೆ, ಬುಧವಾರ ಗುರುವಾರ ಆವಾಗ. ಅಷ್ಟವರೆಗೂ ನಾಳೆ ಭಗವದ್ಗೀತ ಕ್ಲಾಸ್ ಇರುತ್ತೆ, ಆಫ್ಟರ್ ದಟ್ ವಿಲ್ ಹ್ಯಾವ್ ಎ ಬಿಟ್ ಲಾಂಗ್ ಗ್ಯಾಪ್ ಇರುತ್ತೆ, ಜಸ್ಟ್ ಐ ವಾಂಟೆಡ್ ಟು ಮೆನ್ಷನ್ ದಟ್. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣ ಮಸ್ತು. ಕಾಯಿ ಮನಸ್ಸು ಮುಖ್ಯಾತ್ಮನ ವಾ ಅನಿಸುವ ವಾತ್ ಕರೋಮಿ.